ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನ ಬಲವೇ ಶಾಶ್ವತವಾಗಿದೆ ನಿನ್ನ ಪ್ರೀತಿ, ಶ್ರೇಷ್ಠವಾಗಿದೆ ನಿನ್ನ ಪ್ರೀತಿ ಯಹೋವನೇ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಅಸ್ ಮತ್ತು ಜೆರೋಮ್ ಭಾಗ 3. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಲ್ಲಿ ಜಾನಸ್ ಮತ್ತು ಜೆರೋಮ್ ಇವರ ವಿಚಾರವಾಗಿ ನಾವು ಕಲಿಯುವಂತೆಯವರಾಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಯಾವ ರೀತಿಯಲ್ಲಿ ಜೆರೋಮನು ಅಸ್ಸನ ಆಪ್ತ ಸ್ನೇಹಿತನಾಗಿದ್ದು ಇಂಗ್ಲೆಂಡಿನಿಂದ ಆತನು ಬರುವಂಥ ಸಂದರ್ಭದಲ್ಲಿ ವಿಕ್ಲೀಪನ ಬರವಣಿಗೆಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಂದು ಅಸ್ಸನಿಗೆ ನೀಡುವುದರ ಮೂಲಕವಾಗಿ ಅಸ್ ಯಾವ ರೀತಿಯಲ್ಲಿ ರೋಮಿನ ಹಾದಿಯಿಂದ ದೂರವಾಗ ತೊಡಗಿದನು ಅನ್ನುವಂತಹ ಸತ್ಯವನ್ನು ನಾವು ನೋಡಿದೆವು. ನಂತರ ಆತನ ಜೀವಿತದಲ್ಲಿ ಇಂಗ್ಲೆಂಡಿನಿಂದ ಬಂದಂತಹ ಜನಗಳು ಬರೆದಂತಹ ಎರಡು ಚಿತ್ರಗಳು ಯಾವ ರೀತಿಯಲ್ಲಿ ಅವನನ್ನು ಇನ್ನೂ ಸಹ ಧಾರ್ಮಿಕ ಸುಧಾರಣೆಗೆ ಧುಮುಕುವಂತೆ ಮಾಡಿತು ಅನ್ನುವಂತಹ ಸತ್ಯವನ್ನು ಸಹ ನಾವು ನೋಡಿದೆವು. ಇವತ್ತಿನ ದಿನದಲ್ಲಿ ಅದರ ಮುಂದುವರಿದ ಭಾಗವಾಗಿ ಇನ್ನೂ ಸಹ ಅವನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಕತ್ತಲಿಂದ ಬೆಳಕಿಗೆ ಬರುವಂತಹ ಕಾರ್ಯಗಳು ನಡೆಯಿತು ಅನ್ನುವಂತಹ ಸತ್ಯವನ್ನು ನೋಡುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಇರುವಂತಹ ಸ್ಥಳದಲ್ಲಿಯೇ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರ ಸತ್ಯವನ್ನು ಪರಿಶುದ್ಧಾತ್ಮನ ಸಹಾಯವಿಲ್ಲದೆ ನಾವು ಓದಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಶುದ್ಧನು ಮಹಾಪರಿಶುದ್ಧನೆಂಬುದಾಗಿ ಕೋಟ್ಯಾನುಕೋಟಿ ದೇವದೂತರಗಳ ಮಧ್ಯೆ ವಾಸವಾಗಿರ್ತಕ್ಕಂಥ ದೇವರು ಸ್ವಾಮಿ, ಪರಲೋಕದಿಂದ ಭೂಮಿಯ ಮಕ್ಕಳಾದಂಥ ನಮ್ಮನ್ನು ಕಣ್ಣೆತ್ತಿ ನೋಡುವಂತಹ ದೇವರು ನೀನಾಗಿದ್ದೀಯಾ. ನಾವು ಪಾಪಿಗಳಾಗಿದ್ದೇವೆ ಸ್ವಾಮಿ. ಅಪಾ ತಂದೆ ಎಂಬುದಾಗಿ ನಿನ್ನ ಮುಂದೆ ಬಂದು ನಮ್ಮ ಪಾಪಗಳನ್ನು ಹರಕಿಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಂತೆ ಯೇಸು ಸ್ವಾಮಿ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸು. ವಿಶೇಷವಾಗಿ ಜಾನಸ್ ಜೆರೋಮ್ ಅವರ ಒಂದು ಧಾರ್ಮಿಕ ಸುಧಾರಣೆಯ ವಿಚಾರವಾಗಿ ನಾವು ನೋಡಲು ಹೋಗುವಂತವರಾಗಿದ್ದೇವೆ. ಅಪ್ಪ, ನಿನ್ನ ಆತ್ಮನ ಮುಖಾಂತರವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಸತ್ಯ ಯಾವ ರೀತಿಯಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ ಅನ್ನುವಂತಹ ಉದಾಹರಣೆಯನ್ನು ಇವರ ಜೀವಿತದಿಂದ ನಾವು ಕಲಿಯುವಾಗೆ ಸಹಾಯ ಮಾಡು. ಇದನ್ನು ಎತ್ತಿ ಹೇಳುವಾಗ ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ಆತ್ಮನ ಮುಖಾಂತರವಾಗಿ ನೀನು ಮಾತನಾಡು ಸ್ವಾಮಿ. ನನ್ನ ಸ್ವಂತ ಬಲ ಜ್ಞಾನದಿಂದಲೇ ಸ್ವಾಮಿ, ನಿನ್ನ ಆತ್ಮದಿಂದಲೇ ನಡೆಸು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅವರನ್ನು ಸಹ ನಿನ್ನ ಆತ್ಮನ ಮುಖಾಂತರವಾಗಿ ನಡೆಸುವುದರ ಮೂಲಕವಾಗಿ ಅಪ್ಪ ನೀನು ಅವರನ್ನು ಸತ್ಯದ ಕಡೆಗೆ ನಡೆಸಿ ಪರಲೋಕ ರಾಜ್ಯಕ್ಕೆ ಸಿದ್ಧ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂಗ್ಲೆಂಡಿನಿಂದ ಬಂದಂತಹ ಜನಗಳು ಯಾವ ರೀತಿಯಲ್ಲಿ ಗೋಡೆಯಲ್ಲಿ ಎರಡು ಚಿತ್ರಗಳನ್ನು ಬರೆದರು, ಆ ಚಿತ್ರ ಯಾವ ರೀತಿಯಲ್ಲಿ ಜನಗಳ ಮನಸ್ಸನ್ನು ಗಮನ ಸೆಳೆಯಿತು, ವಿಶೇಷವಾಗಿ ಅಸ್ಸಿನ ಮನಸ್ಸಿನಲ್ಲಿ ಆ ಚಿತ್ರಗಳು ಹೆಚ್ಚು ಪರಿಣಾಮವನ್ನು ಉಂಟು ಮಾಡಿತು. ಆ ನಿಮಿತ್ತವಾಗಿ ಆತನು ಬಹು ಆಸಕ್ತಿಯಿಂದ ಸತ್ಯವೇದವನ್ನು ಓದಲು ಆರಂಭಿಸಿ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ಪೋಪರ ದುಷ್ಟತನ ಗರ್ವ ದುರಾಶೆಯನ್ನು ಖಂಡಿಸುವಂತೆ ಮಾಡಿತು. ಆ ನಿಟ್ಟಿನಲ್ಲಿ ಆತನು ಒಂದು ಉನ್ನತ ಬೆಳಕನ್ನು ಪಡೆದುಕೊಳ್ತಕ್ಕಂಥವನಾಗಿದ್ದಾನೆ. ನಂತರ ಬೊಹೇಮಿಯದಿಂದ ಜರ್ಮನಿಗೆ ಬೆಳಕು ಹೋಯಿತು. ಒಂದು ಕಡೆ ಬೊಹೇಮಿಯದಲ್ಲಿ ಇಂಗ್ಲೆಂಡ್ನಿಂದ ಬಂದಂತಹ ಜನಗಳು ಒಂದು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸಿದರು. ನಂತರ ಈಗ ಪೋಪರ ಮುಖ್ಯ ಕೇಂದ್ರ ಸ್ಥಳಗಳಾದಂತಹ ಜರ್ಮನಿಗೂ ಸಹ ಈ ಒಂದು ಸತ್ಯ ಹೋಗ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ ವಿಶ್ವವಿದ್ಯಾಲಯದ ಗಲಭೆಯಿಂದ ನೂರಾರು ಜರ್ಮನ್ ವಿದ್ಯಾರ್ಥಿಗಳು ತಮ್ಮ ದೇಶಕ್ಕೆ ಹೋಗಬೇಕಾಯಿತು. ಮೊದಲನೆಯದಾಗಿ ಇವರು ಅಸ್ಸಿನಿಂದ ಸತ್ಯವೇದ ತಿಳುವಳಿಕೆಯನ್ನು ಪಡೆದು ತಮ್ಮ ದೇಶದಲ್ಲಿ ಸುವಾರ್ತೆಯನ್ನು ಸಾರಿದರು. ಹೌದು ಪ್ರಿಯ ಕೇಳುಗರೆ, ನಾವು ಈಗಾಗಲೇ ಈ ಎರಡು ಚಿತ್ರಗಳು, ಒಂದು ಯೇಸು ಸ್ವಾಮಿ ಕತ್ತೆಯ ಮರೆಯ ಮೇಲೆ ಕುಳಿತುಕೊಂಡು ಹೋಗ್ತಕ್ಕಂಥದ್ದು, ಮತ್ತೊಂದು ಪೋಪ್ ರಾಜನಂತೆ ಕುದುರೆ ಮೇಲೆ ಶೋಭಾಮಾನವಾದಂತಹ ಬಟ್ಟೆಗಳನ್ನು ಧರಿಸಿಕೊಂಡು ವಾದ್ಯಗೋಷ್ಠಿಯೊಂದಿಗೆ ಹೋಗ್ತಕ್ಕಂಥದ್ದು, ಈ ಒಂದು ಚಿತ್ರಗಳು ಒಂದು ಪರ್ಗ್ನಲ್ಲಿ ಒಂದು ದೊಡ್ಡ ಗಲಭೆಯನ್ನು ಏರ್ಪಡಿಸಿತು. ಈ ನಿಮಿತ್ತವಾಗಿ ಅನೇಕ ವಿದ್ಯಾರ್ಥಿಗಳು ಓದಲು ಬಂದಿದ್ದಂತಹ ವಿದ್ಯಾರ್ಥಿಗಳು ಮತ್ತೆ ಅವರು ತಮ್ಮ ಸ್ವಂತ ದೇಶವಾದಂತಹ ಜರ್ಮನಿಗೆ ಹೋಗ್ತಕ್ಕಂಥವರಾಗಿದ್ದಾರೆ. ಜರ್ಮನಿಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳು ಈಗಾಗಲೇ ಅಸ್ಸಿನ ಸತ್ಯವೇದ ಒಂದು ವಿಚಾರಗಳನ್ನು ಬೋಧನೆಗಳನ್ನು ಅರಿತುಕೊಂಡಿದ್ದರು. ಈಗ ಆ ವಿದ್ಯಾರ್ಥಿಗಳು ಜರ್ಮನಿಗೆ ಹೋಗಿ ಸತ್ಯದ ಬೆಳಕನ್ನ ಸುವಾರ್ತೆಯಾಗಿ ಸಾರುವಂತವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಸತ್ಯ ಕಾಡ್ಗಿಚ್ಚಿನಂತೆ ಹಬ್ಬತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಂದು ವಿಕ್ಲೀಪನನ್ನ ಸಮಾಧಿಯಿಂದ ಈ ಪೋಪ್ ಮಾರ್ಗ ಏನ್ ಮಾಡಿತು ಅಂದ್ರೆ ತೆಗೆದು ಅವನನ್ನ ಸುಟ್ಟು ಅವನ ಮೂಳೆಗಳನ್ನ ಅನೇಕ ಹೊಳೆಗೆ ಹಾಕಿದರು. ಅದು ಹೊಳೆ ಮಹಾಸಾಗರಕ್ಕೆ ಸೇರಿತು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗೆ ಆ ವ್ಯಕ್ತಿ ಹೇಳ್ತಕ್ಕಂಥದ್ದು, ವಿಕ್ಲೀಪನ ಒಂದು ಬೂದಿ ನೀರಿನಲ್ಲಿ ಯಾವ ಕಡೆಗೆಲ್ಲ ಹೋಯ್ತು ಆ ಕಡೆಯಲ್ಲೆಲ್ಲ ಸತ್ಯ ಹರಡಿತು ಎಂಬುದಾಗಿ. ಅದೇ ರೀತಿಯಾಗಿ ದೇವರ ಆತ್ಮನು ಈ ಸತ್ಯದ ಕಿಚ್ಚನ್ನ ಅನೇಕ ಕಡೆಗೆ ತಲುಪಿಸ್ತಕ್ಕಂಥವನಾಗಿದ್ದಾನೆ. ಬೇರೆ ಬೇರೆ ರೀತಿಯ ಕಾರ್ಯಗಳನ್ನ ಮಾಡ್ತಕ್ಕಂಥವನಾಗಿದ್ದಾನೆ. ಪರ್ಗ್ನ ಕೆಲಸದ ಸಮಾಚಾರವು ರೋಮಿಗೆ ಮುಟ್ಟಿತು. ಪೋಪ್ನ ಮುಂದೆ ನಿಲ್ಲಲು ಅಸ್ ಕರೆಯಲ್ಪಟ್ಟನು. ನಾವು ಈಗಾಗಲೇ ನೋಡ್ತಕ್ಕಂಥವರಾಗಿದ್ದೇವೆ, ಪೋಪ್ಗೆ ವಿರುದ್ಧವಾಗಿ ಯಾರೆಲ್ಲ ನಿಲ್ತರೋ ಅವತ್ತು ಧಾರ್ಮಿಕ ಸುಧಾರಣೆಯ ಕಾಲಘಟ್ಟದಲ್ಲಿ ಅವ್ರನ್ನೆಲ್ಲರನ್ನು ಸಹ ಸದೆ ಬಡಿಯುವ ಹಾಗೆ, ಅವರನ್ನ ನಾಶ ಮಾಡುವ ಹಾಗೆ, ಅವರನ್ನು ವಿಚಾರಣೆ ಪಡಿಸುವ ಹಾಗೆ ಪೋಪ್ ವ್ಯವಸ್ಥೆ ಅವರನ್ನ ಆಸ್ಥಾನಕ್ಕೆ ಕರೆಯಲ್ಪಡ್ತು. ವಿಕ್ಲೀಪನನ್ನು ಸಹ ಅನೇಕ ಸಂದರ್ಭಗಳಲ್ಲಿ ಅವರು ಕರೆದು ವಿಚಾರಣೆ ಮಾಡಿದರು. ಅಂಥ ಸಂದರ್ಭದಲ್ಲಿ ದೇವರು ಅಲ್ಲಿ ಏನಾದರೂ ಒಂದು ಗೊಂದಲವನ್ನು ಏರ್ಪಡಿಸಿ ಅಸ್ಸನ್ನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ವಿಕ್ಲೀಪನನ್ನು ಹೇಗೆ ಬಿಡುಗಡೆ ಮಾಡಿದನೋ ಅದೇ ರೀತಿಯಾಗಿ ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದಾನೆ. ಯಾವ ಯಾವ ರೀತಿಯಲ್ಲಿ ಎಂಬುದಾಗಿ ನಾವು ನೋಡಬೇಕಾದರೆ, ಆತನು ಅಲ್ಲಿ ವಿಕ್ಲೀಪನು ಆ ಒಂದು ಸತ್ಯವೇದವನ್ನು ತರ್ಜುಮೆ ಮಾಡುವವರೆಗೂ ಸಹ ದೇವರು ಆತನನ್ನು ಹೇಗೆ ನಡೆಸಿದನು ಹಾಗೆ ಅಸ್ಸನ್ನು ಸಹ ದೇವರು ನಡೆಸುವಂತವನಾಗಿದ್ದಾನೆ. ಈಗ ಅಸ್ಸನ್ನು ಪೋಪ್ ಮುಂದೆ ನಿಲ್ಲುವಾಗೆ ಕರೆಯಲ್ಪಟ್ಟನು. ಅದೇ ರೀತಿಯಾಗಿ ವಿಧೇಯನಾದರೆ ಮರಣಕ್ಕೆ ಪಾತ್ರನಾಗುವನು ಅನ್ನುವಂತಹ ವಿಚಾರವನ್ನು ಬೊಹೇಮಿಯ ರಾಜನು ಅರಿತುಕೊಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಈಗಾಗಲೇ ವಿಕ್ಲೀಪನ ವಿಚಾರದಲ್ಲಿ ಅವರು ಪಾಠವನ್ನು ಕಲಿತಿದ್ದಾರೆ. ಹಾಗೆ ರೋಮಿಗೆ ಮುಟ್ಟಿದಂತಹ ಸಂದರ್ಭದಲ್ಲಿ ರೋಮಿನಿಂದ ಹಸ್ಗೆ ಒಂದು ಕರೆ ಬರ್ತಕ್ಕಂಥದ್ದಾಗಿದೆ, ನೀನು ನಮ್ಮ ಮುಂದೆ ನಿಲ್ಲಬೇಕೆಂಬುದಾಗಿ. ವಿಧೇಯನಾದರೆ ಮರಣಕ್ಕೆ ಪಾತ್ರನಾಗುವನು, ಬೊಹೇಮಿಯದ ರಾಜನು ಮತ್ತು ರಾಣಿ, ವಿಶ್ವವಿದ್ಯಾನಿಲಯದವರು, ಐಶ್ವರ್ಯವಂತರು, ಸರ್ಕಾರದ ಅಧಿಕಾರಿಗಳು ಒಟ್ಟಾಗಿ ಸೇರಿ ಅಸ್ ಪರ್ಗ್ನಲ್ಲಿಯೇ ಇರಲು ಅವಕಾಶ ನೀಡಿರಿ, ಅವನಿಗೆ ಬದಲಾಗಿ ಬೇರೆಯವರು ಉತ್ತರ ನೀಡುವನೆಂದು ತಿಳಿಸಿದರು. ಈ ಬೇಡಿಕೆಯನ್ನು ನಿರ್ಲಕ್ಷಿಸಿ ಪೋಪನು ಅಸ್ನ ವಿಚಾರಣೆಗೆ ಮತ್ತು ಶಿಕ್ಷೆ ನೀಡಲು ಮುಂದುವರಿದನು. ಪರ್ಗ್ ಪಟ್ಟಣವು ನಿಷೇಧ ಪ್ರದೇಶವೆಂದು ತಿಳಿಸಿದನು. ನೋಡಿರಿ ಯಾವ ರೀತಿಯಲ್ಲಿ ಇಲ್ಲಿ ಕಾರ್ಯ ಸಾಗ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಒಂದು ಕಡೆ ಪೋಪ್ ಮುಂದೆ ಅಸ್ ನಿಲ್ಲುವಾಗೆ ಕರೆಯಲಾಗ್ತಕ್ಕಂಥದ್ದಾಗಿದೆ. ಆವಾಗ ಈ ಬೊಹೇಮಿಯದ ರಾಜ ಮತ್ತು ರಾಣಿ ಈ ಅಸ್ನ ಒಂದು ಸತ್ಯಕ್ಕೆ ಪ್ರಭಾವಿತರಾಗ್ತಕ್ಕಂಥರಾಗಿದ್ದಾರೆ. ಏನಂತಂತಂದ್ರೆ, ನೀವು ಕಳಿಸಿದರೆ ಇವನ ಪ್ರಾಣಕ್ಕೆ ಆಪತ್ತಿರ್ತಕ್ಕಂಥದ್ದಾಗಿದೆ, ಆ ನಿಟ್ಟಿನಲ್ಲಿ ಇವನಿಗೆ ಬದಲಾಗಿ ಬೇರೆ ಯಾರನ್ನಾದರೂ ಈ ಪರ್ಗ್ನಿಂದ ಕಳಿಸಬಹುದು ಅನ್ನುವಂತಹ ಉತ್ತರವನ್ನ ಕಳಿಸ್ತಕ್ಕಂಥರಾಗಿದ್ದಾರೆ. ಅದಕ್ಕೆ ಪೋಪ್ ಅವರು ಯಾವುದೇ ರೀತಿಯಲ್ಲಿ ಒಪ್ಪಿಕೊಳ್ಳುವುದಿಲ್ಲ. ಇಲ್ಲ, ಅಸ್ಸನು ವಿಚಾರಣೆಗೆ ಬರಲೇಬೇಕು, ಆತನಿಗೆ ಶಿಕ್ಷೆ ನೀಡಬೇಕು ಅಂತಕ್ಕಂಥ ಒಂದು ಗುರಿಯಿಂದ ಅವರು ಕಾಯ್ದುಕೊಂಡಿರ್ತಕ್ಕಂಥರಾಗಿದ್ದಾರೆ. ಆವಾಗ ಯಾವಾಗ ಈ ಒಂದು ಅಸ್ಸನ್ನ ಆ ಒಂದು ಪೋಪರ ಮುಂದೆ ಕಳಿಸೋದಿಲ್ಲವೋ ಆವಾಗ ಪೇಪಲ್ ಬುಲ್ ಅಂತ ಹೇಳ್ತಕ್ಕಂಥರಾಗಿದ್ದಾರೆ. ಅಂದ್ರೆ ಪರ್ಗ್ನ ಪಟ್ಟಣವನ್ನ ನಿಷೇಧ ಪ್ರದೇಶವೆಂದು ತಿಳಿಸಿದರು. ಏನು ನಿಷೇಧ ಪ್ರದೇಶ ಅಂತಂದ್ರೆ, ಅಲ್ಲಿ ಸತ್ತವರಿಗೆ ಯಾವುದೇ ರೀತಿಯಲ್ಲಿ ಸಮಾಧಿ ಮಾಡ್ತಕ್ಕಂಥ ಗೋರಿ ಮಾಡ್ತಕ್ಕಂಥ ಕೆಲಸ ಇಲ್ಲ, ಪಾದ್ರಿಗಳು ಯಾರು ಸಹ ಬರೆಯೋದಿಲ್ಲ. ಮತ್ತೆ ಅಲ್ಲಿ ಯಾರಾದರೂ ಮದುವೆ ಆಗಬೇಕು ಅಂತಂದ್ರೆ ಸಭೆಗಳಲ್ಲಿ ಅವರಿಗೆ ಮದುವೆಯನ್ನು ಕೊಡುವುದಿಲ್ಲ, ಸಭೆಯೆಲ್ಲ ಮುಚ್ಚತಕ್ಕಂಥದ್ದಾಗಿದೆ, ಯಾವುದೇ ರೀತಿಯ ಕಾರ್ಯಚಟುವಟಿಕೆಗಳು ಧಾರ್ಮಿಕ ಚಟುವಟಿಕೆಗಳು ಇಲ್ಲ. ಈಗಿನ ಒಂದು ಕಾಲಘಟ್ಟದಲ್ಲಿ ಪೋಪ್ ಅವರಿಗೆ ಧಾರ್ಮಿಕ ಮತ್ತು ರಾಜಕೀಯ ಎರಡೂ ಸಹ ಅವರ ಕೈಯಲ್ಲಿದ್ದ ಕಾರಣದಿಂದ ರಾಜರುಗಳು ಸಹ ಅವರ ಕೈ ಕೆಳಗಿದ್ದು ಅವ್ರು ಏನು ಹೇಳ್ತಕ್ಕಂಥವರಾಗಿದ್ದಾರೆ ಅದನ್ನು ಮಾಡ್ತಕ್ಕಂಥವರಾಗಿದ್ದರು. ಹಾಗಾಗಿ ಪರ್ಗ್ನ ಎಲ್ಲಾ ಪ್ರದೇಶಗಳು ಸಹ ನಿಷೇಧ ಪ್ರದೇಶವೆಂದು ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಆ ಕಾಲದಲ್ಲಿ ಆ ತೀರ್ಪು ಜನರಲ್ಲಿ ಗಲಭೆಯನ್ನ ಹುಟ್ಟಿಸಿತು. ಯಾವ ರೀತಿಯಲ್ಲಿ ಪರ್ಗ್ ಪಟ್ಟಣ ನಿಷೇಧ ಎಂಬುದಾಗಿ ತಿಳಿಸಲ್ಪಡ್ತೋ ಆವಾಗ ಅಲ್ಲಿ ಒಂದು ದೊಡ್ಡ ಗಲಭೆ ಉಂಟಾಯಿತು. ಇವುಗಳ ಜೊತೆಯಿಂದ ಸಂಸ್ಕಾರಗಳು, ಜನರು ಪೋಪನೇ ದೇವರ ಪ್ರತಿನಿಧಿ ಎಂದು ಪರಲೋಕ ಪಾತಾಳದ ಬೀಗದ ಕೈಗಳಿಗೆ ಆತ್ಮಿಕ ತೀರ್ಪುಗಳನ್ನು ಕೊಡಲು ಶಕ್ತಿ ಇದೆ ಎಂದು ಅರಿತರು. ಪರಲೋಕದ ಬಾಗಿಲು ನಿಷೇಧ ಪ್ರದೇಶಕ್ಕೆ ಮುಚ್ಚಿದೆ. ಈ ನಿಷೇಧಾಜ್ಞೆಯನ್ನ ಪೋಪನು ತೆಗೆಯುವವರೆಗೆ ಸತ್ತವರು ಸಂತೋಷ ಪಡುವುದರಿಂದ ನಿಷೇಧಿಸಲ್ಪಟ್ಟಿದ್ದಾರೆ. ಈ ಭಯಂಕರವಾದಂತಹ ಅನಾಹುತಕ್ಕೆ ಗುರುತಾಗಿ ಎಲ್ಲಾ ಧಾರ್ಮಿಕ ಆರಾಧನೆಗಳನ್ನು ನಿಲ್ಲಿಸಲ್ಪಟ್ಟವು, ಆಲಯಗಳು ಮುಚ್ಚಲ್ಪಟ್ಟವು, ಮದುವೆಗಳು ದೇವಾಲಯದ ಅಂಗಳದಲ್ಲಿ ನಡೆಸಲ್ಪಟ್ಟವು, ಸತ್ತವರು ಪ್ರತಿಷ್ಠಿಸಿದ ಸ್ಥಳದಲ್ಲಿ ಉಳಲ್ಪಡದೆ ಹೊಲದಲ್ಲಿ ಉಳಲ್ಪಟ್ಟರು. ಈ ರೀತಿಯಾಗಿ ರೋಮ್ ಜನರ ಗಮನವನ್ನು ತಿರುಗಿಸಲು ಈ ಕಾರ್ಯಗಳನ್ನು ಜಾರಿಗೆ ತಂದಿತು. ಹೌದು ಪ್ರಿಯ ಕೇಳುಗರೆ, ನಾನು ಹೇಳಿದ್ನಲ್ಲ ಈಗಾಗಲೇ ಪೇಪಲ್ ಬುಲ್ ಅಂತಂತಂದರೆ ಎಲ್ಲವನ್ನ ನಿಷೇಧಿಸ್ತಕ್ಕಂಥದ್ದು. ಏನು ನಿಷೇಧಿಸ್ತಕ್ಕಂಥದ್ದು? ಜನಗಳ ಮನಸ್ಸಿನಲ್ಲಿ ಒಂದು ವಿಷ ಬೀಜವನ್ನು ಬಿತ್ತಿದ್ರು. ಏನಂತಂತಂದರೆ ನಾವು ಬಂದು ನಿಮ್ಮ ಮದುವೆಯನ್ನು ಸತ್ತವರು ಅವರಿಗೆ ಸಮಾಧಿ ಕಾರ್ಯಗಳನ್ನು ಮಾಡಲಿಲ್ಲ ಅಂದರೆ ಆ ಪರಲೋಕದ ಬಿಗಿದ ಕೈ ನಮ್ಮ ಕೈಯಲ್ಲಿದೆ, ನಾವು ಮಾತ್ರ ಅವ್ರನ್ನ ಪರಲೋಕಕ್ಕೆ ಕಳಿಸ್ಲಿಕ್ಕೆ ಸಾಧ್ಯ, ಅವರಿಗೆ ಸಮಾಪನೆ ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂತಹ ತಪ್ಪಾದಂತಹ ಬೋಧನೆಯನ್ನ ಆ ಜನಗಳಿಗೆ ಬಿತ್ತಿದ್ರು. ಆ ನಿಮಿತ್ತವಾಗಿ ಅವರು ಸತ್ತವರು ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮೂಲಕವಾಗಿ ಸಮಾಧಿಯನ್ನ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ಸಂತೋಷ ಪಡಲಾಗೋದಿಲ್ಲ ಅನ್ನುವಂತಹ ಒಂದು ಧಾರ್ಮಿಕವಾದಂತಹ ಒಂದು ತಪ್ಪು ಕಲ್ಪನೆಯನ್ನ ಅವರು ಜನಗಳ ಮನಸ್ಸಿನಲ್ಲಿ ಬಿತ್ತಿದ್ರು. ದೇವಾಲಯಗಳು ಮುಚ್ಚಲಾಗಿತ್ತು ಮತ್ತು ಮದುವೆಗಳು ಸಹ ಆಲಯದಲ್ಲಿ ನಡೆಯದೆ ಅಂಗಳದಲ್ಲಿ ನಡೀತಕ್ಕಂಥದ್ದಾಗಿತ್ತು. ಪ್ರತಿಷ್ಠ ಸ್ಥಳದಲ್ಲಿ ಹೂಳದೆ ಅವರನ್ನ ಅವ್ರಿಗೆ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಅವ್ರೇನ್ ಮಾಡ್ತಕ್ಕಂಥವರಾಗಿದ್ದರು ಅಂದ್ರೆ ಉಳುವಂತವರಾಗಿದ್ದರು. ಈ ರೀತಿಯ ಕಾರ್ಯಗಳು ಅವರ ಎಲ್ಲಾ ಜನಗಳ ಗಮನವನ್ನ ರೋಮ್ ಕಡೆಗೆ ತಿರುಗಿಸಿದ್ರು. ರೋಮ್ನವರು ಬಂದು ಈ ಕಾರ್ಯಗಳನ್ನೆಲ್ಲ ಮಾಡಲಿಲ್ಲ ಅಂತಂದ್ರೆ ಎಲ್ಲವೂ ವ್ಯರ್ಥ ಅನ್ನೋ ರೀತಿಯಲ್ಲಿ ಆ ಜನಗಳಿಗೆ ಅವರು ಬಿಂಬಿಸಿದರು. ಆ ರೀತಿಯಾದಂತಹ ಕಾರ್ಯ ಪರಿಗ್ನಲ್ಲಿ ನಡೆಯಿತು. ಯಾಕೆಂದ್ರೆ ಅಸ್ಸನ್ನ ಅವರ ಮುಂದೆ ಕಳಿಸದೇ ಹೋದ ಕಾರಣದಿಂದ. ಅಸ್ ಯಾಕೆಂತಂದ್ರೆ ಅವನು ಎಲ್ಲರಿಗೂ ಸತ್ಯವನ್ನ ತಿಳಿಸುವಂತೆವನಾಗಿದ್ದನು. ಪರ್ಗ್ ಪಟ್ಟಣವು ಗಲಿಬಿಲಿಯಿಂದ ಕುಡಿತು. ಯಾಕೆ? ಯಾಕೆಂದ್ರೆ ಅಸ್ಸನ್ನ ಕಳಿಸದೇ ಹೋದ ಕಾರಣದಿಂದ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳು ನಿಂತೋಯ್ತು. ಈಗ ಇಡೀ ಒಂದು ಪ್ರದೇಶವೇ ಒಂದು ಗಲಿಬಿಲಿಯ ವಾತಾವರಣ, ಒಂದು ಸದ್ದಿಗ್ಧ ಪರಿಸ್ಥಿತಿ, ಏನು ಮಾಡಬೇಕು ಎನ್ನುವಂತಹ ಅರ್ಥವಿಲ್ಲದೆ ಇತ್ತು. ಈ ಕಾರ್ಯಗಳಿಗೆ ಅಸ್ ಕಾರಣನು. ಇದಕ್ಕಾಗಿ ರೋಮಿನ ಕೋಪಕ್ಕೆ ಅವನನ್ನ ಒಪ್ಪಿಸಿಕೊಡುವಂತೆ ಜನರು ಹೇಳಿದರು. ಈಗ ಜನರಲ್ಲಿ ಏನ್ ಬಂತು ಅಂತಂತಂದ್ರೆ ಆ ರಾಣಿ ಅವನನ್ನ ಹೋಗಿದ ರೀತಿಯಲ್ಲಿ ಮಾಡಿದಾಳೆ. ಇದಕ್ಕೆಲ್ಲ ಕಾರಣ ಈಗ ನಮ್ಗೆಲ್ಲ ಅನಾಹುತ ಬರ್ತಕ್ಕಂಥದ್ದಾಗಿದೆ. ಇದಕ್ಕೆಲ್ಲ ಕಾರಣ ಜಾನಸ್. ಹಾಗಾಗಿ ನಾವೇ ಜಾನಸ್ ಅನ್ನ ಆ ರೋಮರ ಕೈಗೆ ಒಪ್ಪಿಸಿಕೊಡೋಣ ಅಂತಕ್ಕಂಥ ರೀತಿಯಲ್ಲಿ ಜನಗಳು ಬರ್ತಕ್ಕಂಥವರಾಗಿದ್ದಾರೆ. ಜನಗಳು ಮುಂದೆ ಬರುವಾಗ ಗಲಭೆ ಇನ್ನೂ ಹೆಚ್ಚಾಗ್ತಕ್ಕಂಥದ್ದಾಗಿದೆ. ಈ ಗಲಭೆ ಶಾಂತವಾಗುವವರೆಗೆ ಈ ಸುಧಾರಕನು ತನ್ನ ಸ್ವಂತ ಹಳ್ಳಿಗೆ ಹೋದನು. ಈಗ ಜಾನಸ್ ಏನ್ ಮಾಡ್ತಕ್ಕಂಥನಾಗಿದ್ದಾನೆ ಅಂದ್ರೆ ಇಲ್ಲಿದ್ರೆ ಇನ್ನೂ ಸಹ ಗಲಭೆ ಜಾಸ್ತಿ ಆಗ್ತಕ್ಕಂಥದ್ದಾಗಿದೆ ಅಂತೇಳಿ ತಾನು ತನ್ನ ಸ್ವಂತ ಊರಿಗೆ ಹೋಗ್ತಕ್ಕಂಥವನಾಗಿದ್ದಾನೆ. ಪರ್ಗ್ನಲ್ಲಿ ಬಿಟ್ಟ ಸ್ನೇಹಿತರಿಗೆ ಈ ರೀತಿಯಾಗಿ ಹೇಳುವಂತವನಾಗಿದ್ದಾನೆ. ಅದೇನೆಂದರೆ ನಿಮ್ಮ ಮಧ್ಯದಿಂದ ನಾನು ಬಿಟ್ಟು ಬಂದದ್ದು ಕ್ರಿಸ್ತನ ಮಾದರಿಯನ್ನ ನಿಯಮವನ್ನ ಹಿಂಬಾಲಿಸಲಿಕ್ಕಾಗಿಯೇ. ಬೇರೆಯವರು ಖಂಡನೆ ಹೊಂದಲು ಕೆಟ್ಟ ಮನಸ್ಸುಳ್ಳವರಿಗೆ ಅವಕಾಶ ನೀಡಬಾರದೆಂದು, ಹಿಂಸೆಗೆ ಚಿತ್ರಹಿಂಸೆಗೆ ಗುರಿಯಾಗಬಾರದೆಂದು ಬೇರ್ಪಡುತ್ತೇನೆ. ದೇವರ ವಾಕ್ಯವನ್ನ ಮಠದ ಗುರುಗಳು ಸಾರಬಾರದೆಂದು ಹೇಳಬಹುದು, ಅದಕ್ಕಾಗಿ ನಿಲ್ಲಿಸಿದ್ದೇನೆ. ದೈವಿಕ ಸತ್ಯವನ್ನ ನಾನು ಅಲ್ಲಗಳಿದಿಲ್ಲ. ದೇವರ ಸಹಾಯದಿಂದ ನಾನು ಅದಕ್ಕಾಗಿ ಸಾಯಲು ಸಿದ್ಧ ಇದ್ದೇನೆ. ಹಸ್ ತನ್ನ ಕೆಲಸವನ್ನ ನಿಲ್ಲಿಸಲಿಲ್ಲ. ಪಕ್ಕದ ಊರುಗಳಲ್ಲಿ ಸುವಾರ್ತೆ ಸಾರಿದನು. ಅನೇಕರು ಆಸಕ್ತಿಯಿಂದ ಇದ್ದರು. ಪೋಪರು ಸುವಾರ್ತೆಯನ್ನ ತಡೆಗಟ್ಟಲು ಕಾರ್ಯ ಮಾಡಿದ್ದು ಹೆಚ್ಚಾಗಿ ಬೇರೆ ಕಡೆಗೆ ಹಬ್ಬಲು ಮಾರ್ಗ ಮಾಡಿತು. ಹೇಗೆಂದರೆ 2 ಕೊರಿಂಥಿಯ 13:8 ತಿಳಿಸುವಂತೆ ಪೌಲನು ಹೇಳ್ತಕ್ಕಂತಹ ವಾಕ್ಯ ಈಗ ಜ್ಞಾಪಕಕ್ಕೆ ಬರ್ತಕ್ಕಂಥದ್ದಾಗಿದೆ. ಏನೆಂದರೆ ಸತ್ಯಕ್ಕೆ ವಿರೋಧವಾಗಿ ನಾನು ಏನು ಮಾಡಲಾರೆವು? ಸತ್ಯ ಅಭಿವೃದ್ಧಿಗೋಸ್ಕರವೇ ಸಮಸ್ತವನ್ನ ಮಾಡುತ್ತೇವೆ ಅಂದು ಪೌಲನು ಹೇಳಿದಂತೆ ಅಸ್ಸನು ಸಹ ಸತ್ಯಕ್ಕೆ ವಿರುದ್ಧವಾಗಿ ನಾ ಏನನ್ನೂ ಮಾಡಲು ಸಾಧ್ಯವಿಲ್ಲ, ಆದರೆ ಸತ್ಯದ ಅಭಿವೃದ್ಧಿಗೋಸ್ಕರ ಸಮಸ್ತವನ್ನ ಮಾಡಲು ಸಿದ್ಧನಾಗ್ತಕ್ಕಂಥನಾಗಿದ್ದೇನೆ. ನನ್ನ ಪ್ರಾಣವನ್ನೇ ಕೊಡಲು ಸಿದ್ಧನಾಗ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಒಂದು ಕಡೆಯಲ್ಲಿ ಗಲಭೆ ಬಂದಾಗ ಆತನು ಆ ಸ್ಥಳವನ್ನು ಬಿಟ್ಟು ತನ್ನ ಸ್ವಂತ ಊರಿಗೆ ಹೋಗಿ ಅಲ್ಲೂ ಸಹ ತಾನು ಏನು ಕಲ್ತಿದ್ದನೋ ಆ ಸತ್ಯವನ್ನ ಎತ್ತಿ ಹೇಳ್ತಕ್ಕಂಥವನಾಗಿದ್ದಾನೆ. ಅಲ್ಲೂ ಸಹ ಆತನು ಸುವಾರ್ತೆ ಸೇವೆಯನ್ನು ಮಾಡತಕ್ಕಂಥನಾಗಿದ್ದಾನೆ. ನಾವೇನು ಮಾಡುವಂತೇವರಾಗಿದ್ದೇವೆ? ಅನೇಕ ಸಂದರ್ಭಗಳಲ್ಲಿ ಹಿಂಸೆ ಎಲ್ಲಿ ಬರ್ತಕ್ಕಂಥದ್ದಾಗಿದೆಯೋ, ಓ ನನ್ನಿಂದ ಹಿಂಸೆ ಬಂತೇಳಿ ನಾವು ಹಿಂಜರಿತಕ್ಕಂಥವರಾಗಿದ್ದೇವೆ. ಸತ್ಯವನ್ನು ಹೇಳಲು ನಾವು ಸುವಾರ್ತೆ ಸೇವೆ ಬೇಡಪ್ಪ ಎಂಬುದಾಗಿ ತೊರೆಯತಕ್ಕಂಥವರಾಗಿದ್ದೇವೆ. ಆದರೆ ಹಿಂಸೆಯ ಮಧ್ಯದಲ್ಲೂ ಸಹ ಅವನು ಸುವಾರ್ತೆ ಸಾರುವುದನ್ನು ನಿಲ್ಲಿಸಲಿಲ್ಲ. ಇಲ್ಲಿ ಸ್ಥಳ ಸಿಕ್ಕಲಿಲ್ಲ, ಮುಂದಿನ ಊರಿಗೆ ಹೋಗ್ತಕ್ಕಂಥನಾಗಿದ್ದಾನೆ, ಅಲ್ಲಿ ಸುವಾರ್ತೆಯನ್ನು ಸಾರತಕ್ಕಂಥವನಾಗಿದ್ದಾನೆ, ಅನೇಕರನ್ನು ತನ್ನ ಕಡೆಗೆ ಸೆಳೆಯತಕ್ಕಂಥವನಾಗಿದ್ದಾನೆ, ಸತ್ಯದ ಬೆಳಕನ್ನು ನೀಡುವಂಥವನಾಗಿದ್ದಾನೆ. ಜಾನ್ ಅಸ್ ಒಬ್ಬ ಉತ್ತಮವಾದಂತಹ ದೇವರಿಗೆ ಭಯಪಡುವಂತಹ ವ್ಯಕ್ತಿಯಾಗಿದ್ದನು. ಆ ನಿಮಿತ್ತವಾಗಿ ಅವನಲ್ಲಿ ಸತ್ಯದ ಆ ಒಂದು ಬೆಂಕಿಯ ಜ್ವಾಲೆ ಕೆನ್ನಾಲಿಗೆಯಂತೆ ಎಲ್ಲ ಕಡೆಗೂ ಹರಡಲು ಆತನು ಮುಂದೆ ಬಂದನು. ಅಸ್ಸನು ತನ್ನ ಕೆಲಸವನ್ನು ಮುಂದುವರಿಸುತ್ತಿರುವಾಗ ಅವನ ಮನಸ್ಸಿನಲ್ಲಿ ಒಂದು ನೋವಿನಿಂದ ಕೂಡಿದ ಹೋರಾಟವಿತ್ತು. ಅದೇನೆಂದರೆ ಕಠಿಣವಾದ ಕಾರ್ಯಗಳಿಂದ ಅವನನ್ನು ನಾಶ ಮಾಡಲು ಸಭೆ ಪ್ರಯತ್ನಿಸಿದರು. ಅವನು ಅದರ ಅಧಿಕಾರವನ್ನು ತ್ಯಜಿಸಲಿಲ್ಲ. ರೋಮ್ ಸಭೆಯು ಕ್ರಿಸ್ತನ ಪತ್ನಿ ಎಂದು, ಪೋಪನು ದೇವರ ಪ್ರತಿನಿಧಿ ಎಂದು ಅಸ್ ತಿಳಿದಿದ್ದನು. ಅಧಿಕಾರವನ್ನು ದೂಷಿಸುವುದಕ್ಕೆ ವಿರುದ್ಧವಾಗಿ ಅಸ್ಸನು ಹೋರಾಡಿದ್ದೇನೆ ವಿನಃ ಮೂಲ ತತ್ವಗಳ ಮೇಲಲ್ಲ. ಅವನ ತಿಳುವಳಿಕೆಗೂ ಮನಸಾಕ್ಷಿಗೂ ವಿರುದ್ಧವಾದ ಮಹಾ ಹೋರಾಟವನ್ನು ತಂದಿತು. ಈ ಅಧಿಕಾರ ನ್ಯಾಯವಾಗಿ ತಪ್ಪು ಮಾಡುವುದಿಲ್ಲವೆಂದು ಅವರು ನಂಬಿದರೆ ಅದಕ್ಕೆ ಅವಿಧೇಯತೆ ತೋರಿಸುವುದಾದರೂ ಹೇಗೆ ಎಂದು ನೆನೆಸಿದನು. ಹೌದು ಪ್ರಿಯ ಕೇಳುಗರೆ, ಅವನಲ್ಲಿದ್ದಂತಹ ಹೋರಾಟವೇನೆಂದರೆ ರೋಮ ಅದು ಒಂದು ಸಭೆ, ಆದರೆ ಅದು ಕ್ರಿಸ್ತನಿಗೆ ಮೊದಲ ಗೀತಿ ಇದ್ದಂತೆ, ಅಂದರೆ ಪತ್ನಿಯಂತೆ. ಹೀಗಿರಬೇಕಾದರೆ ಆ ಒಂದು ಅರ್ಥದಲ್ಲಿ ಅಸ್ ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ, ನಾವು ಪೋಪ್ ಸಭೆಗೆ ವಿರುದ್ಧವಾಗಿ ಅಲ್ಲ, ಅವರು ಮಾಡ್ತಕ್ಕಂತಹ ತತ್ವಗಳು, ಅವರು ಸತ್ಯವೇದಕ್ಕೆ ವಿರುದ್ಧವಾಗಿ ನೀಡಿರ್ತಕ್ಕಂತಹ ಆ ಒಂದು ಮೂಲ ತತ್ವಗಳಾದಂತಹ ವ್ಯವಸ್ಥೆಗೆ ವಿರುದ್ಧವಾಗಿ ನಾವು ಧಾರ್ಮಿಕ ಸುಧಾರಣೆಯನ್ನು ಏರ್ಪಡಿಸ್ತಕ್ಕಂಥವರಾಗಿದ್ದೇವೆ ವಿನಃ ಅವರ ಮೇಲಲ್ಲ ಎಂಬುದಾಗಿ ಅವನಲ್ಲಿದ್ದಂತಹ ಒಂದು ಮಹಾ ಹೋರಾಟ ಅದು ಏರ್ಪಡ್ತಕ್ಕಂಥದ್ದಾಗಿದೆ. ಆ ನಿಟ್ಟಿನಲ್ಲಿ ಆತನು ನಾನು ಯಾವುದೇ ರೀತಿಯಲ್ಲಿ ಅವರಿಗೆ ಅವಿಧೇಯನಾಗುವುದಿಲ್ಲ, ಆದರೆ ಸತ್ಯಕ್ಕೆ ಮಾತ್ರ ನಾನು ವಿಧೇಯನಾಗ್ತಕ್ಕಂಥನಾಗಿದ್ದೇನೆ ಅಂತ ಅವನು ಮುಂದೆ ಬರತಕ್ಕಂಥನಾಗಿದ್ದಾನೆ. ವಿಧೇಯತೆನಾಗುವುದು ಪಾಪವೆಂದು ಕಂಡನು, ಆದರೆ ತಪ್ಪು ಮಾಡದೆ ವಿಧೇಯನಾಗುವುದು ಏಕೆ ಇಂಥ ಕಾರ್ಯಕ್ಕೆ ನಡೆಸುತ್ತದೆ? ಈ ಸಮಸ್ಯೆಯ ಬಗ್ಗೆ ಅರಿಸಲಾಗದ ಅನುಮಾನ ಪ್ರತಿ ಗಂಟೆಯಲ್ಲಿಯೂ ಅವನನ್ನು ಪೀಡಿಸುತ್ತಿತ್ತು. ಅವನಲ್ಲಿದ್ದಂತಹ ಒಂದು ವಿಚಾರವೇನೆಂದರೆ, ನಾನೇನಾದರೂ ವಿಧೇಯನಾದರೆ ಅದು ಪಾಪ, ಯಾಕೆಂದರೆ ದೇವರು ನನ್ನ ಸುವಾರ್ತೆ ಸಾರಲಿಕ್ಕೆ ಕರೆದಿದ್ದಾನೆ, ಹಾಗಾಗಿ ನಾನು ತಪ್ಪೇ ಮಾಡಿಲ್ಲ, ತಪ್ಪೇ ಮಾಡಿದಂಥ ವ್ಯಕ್ತಿ ನಾನು ಹೇಗೆ ಅವರಿಗೆ ಹೋಗಿ ವಿಧೇಯನಾಗಲಿ, ಅದು ಸಾಧ್ಯವಿಲ್ಲ. ಈ ಒಂದು ವಿಚಾರ ಅವನನ್ನು ಅನೇಕ ರೀತಿಯಲ್ಲಿ ಒಂದು ಮನಸ್ಸನ್ನು ನೋಯಿಸುವಂತಹ ಕಾರ್ಯವಾಗಿತ್ತು. ಇಂಥ ಕಾರ್ಯ ಯಾವ ರೀತಿಯಲ್ಲಿ ನಾನು ಮಾಡಲು, ನಾನು ಯಾವ ರೀತಿಯಲ್ಲಿ ತಪ್ಪು ಮಾಡ್ತಾ ಇಲ್ವಲ್ಲ ಅನ್ನುವಂತಹ ಮನಸ್ಸು ಅವನಲ್ಲಿ ಬಂತು. ಈ ಸಮಸ್ಯೆಯನ್ನು ಬಗೆಹರಿಸಲಾಗದಂತಹ ಅನುಮಾನ ಪ್ರತಿ ಗಂಟೆಯಲ್ಲಿಯೂ ಅವನನ್ನು ಪೀಡಿಸುತ್ತಿತ್ತು. ಯೇಸು ಕ್ರಿಸ್ತನ ದಿನಗಳಲ್ಲಿ ಸಭೆಯ ಗುರುಗಳು ದುಷ್ಟರಾಗಿ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸುತ್ತಿದ್ದರು. ಸತ್ಯವೇದ ಬೋಧನೆಗಳು ತಿಳಿಯುವಾಗ ಮನಸಾಕ್ಷಿಯನ್ನು ಆಳಬೇಕಾಗಿದ್ದ ತೀರ್ಮಾನಕ್ಕೆ ಬಂದನು. ಇನ್ನೊಂದು ವಿಧವಾಗಿ ಹೇಳಬೇಕಾದರೆ, ದೇವರು ಸತ್ಯವೇದದ ಮೂಲಕ ಮಾತನಾಡುತ್ತಾನೆ, ಗುರುಗಳ ಮೂಲಕ ಸಭೆಯು ಮಾತನಾಡುತ್ತಿಲ್ಲ. ಇದು ತಪ್ಪು ಮಾಡದ ಕಾರ್ಯವಾಗಿದೆ ಎಂಬುದಾಗಿ ಆತನು ತಿಳಿದುಕೊಳ್ಳುವಂತವನಾಗಿದ್ದಾನೆ. ಅವನು ನಾನು ಏಕೆ ಶರಣಾಗಬೇಕು, ನಾನು ಏನೂ ತಪ್ಪು ಮಾಡಿಲ್ಲ, ಯಾಕೆಂದರೆ ದೇವರು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿಯೂ ಸಹ ಸತ್ಯದ ಮೂಲಕವಾಗಿ ಮಾತನಾಡತಕ್ಕಂಥನಾಗಿದ್ದಾನೆ. ಯಾಕೆಂದರೆ ಸತ್ಯವೇದ ಆಧಾರ, ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯಗಳ ಮೂಲಕವಾಗಿಯೇ ಆತ್ಮನು ಮಾತನಾಡತಕ್ಕಂಥನಾಗಿದ್ದಾನೆ. ಯಾವುದೇ ಧರ್ಮಗುರುಗಳು, ಯಾವುದೇ ಪಾದ್ರಿಗಳು ಪೋಪರ ಮೂಲಕವಾಗಿ ಸಭೆ ಮಾತನಾಡುವುದಿಲ್ಲ ಅನ್ನುವುದನ್ನು ಅವನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದನು. ಯಾಕೆಂದರೆ ಸತ್ಯವೇದ ಯಾವುದೇ ರೀತಿಯಲ್ಲಿ ತಪ್ಪು ಮಾಡುವುದಿಲ್ಲ, ಆದರೆ ಜನಗಳು, ಗುರುಗಳು, ಮಠಾಧಿಕಾರಿಗಳು ಹೇಳ್ತಕ್ಕಂತಹ ಬೋಧನೆಯಲ್ಲಿ ಏನಿದೆ ಅಂತಂದರೆ ತಪ್ಪಿದೆ ಅನ್ನುವಂಥದ್ದನ್ನು ಅವನು ಅರ್ತುಕೊಂಡಿದ್ದನು. ಆ ನಿಟ್ಟಿನಲ್ಲಿಯೇ ಜಾನ್ ಅಸ್ ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ, ಪ್ರಿಯ ಕೇಳುಗರೆ, ಪೋಪ್ ಅವನನ್ನು ಕರೆಯುವಂಥ ಸಂದರ್ಭದಲ್ಲಿ ಅವನು ತಪ್ಪಿಸಿಕೊಂಡು ಹೋಗ್ತಕ್ಕಂಥನಾಗಿದ್ದಾನೆ. ಆ ಗಲಭೆ ನನ್ನಿಂದ ಏರ್ಪಡಬಾರದು ಎಂಬುದಾಗಿ ಹೋಗ್ತಕ್ಕಂಥನಾಗಿದ್ದಾನೆ. ಹೋಗಿ ಪಕ್ಕದ ಆ ಊರಿನಲ್ಲೂ ಸಹ ಆತನು ಸುವಾರ್ತೆಯನ್ನು ಸಾರುವಂಥವನಾಗಿದ್ದಾನೆ. ಸುವಾರ್ತೆ ಸಾರುವಂತಹ ಸಂದರ್ಭದಲ್ಲಿ ಅವನಿಗೆ ನೋವಿನಿಂದ ಕಠಿಣವಾದಂಥ ಹೋರಾಟ ಬರತಕ್ಕಂಥದ್ದಾಗಿದೆ. ಯಾಕೆಂದರೆ ನಾನು ಯಾಕೆ ವಿಧೇಯನಾಗಬೇಕು, ಇವರಿಗೆ ದೇವರಿಗೆ ಮಾತ್ರ ನಾನು ವಿಧೇಯನಾಗಬೇಕಲ್ವೇ, ನಾ ಏನು ತಪ್ಪು ಮಾಡಿದ್ದೇನೆ ಅನ್ನುವಂತಹ ಮನಸ್ಸು ಅವನಲ್ಲಿ ಬರತಕ್ಕಂಥದ್ದಾಗಿದೆ. ಅನಂತರ ದೇವರ ವಾಕ್ಯ ಮಾತ್ರ ಸತ್ಯವನ್ನು ಸಾರಲು ಸಾಧ್ಯ. ಯಾವ ಧಾರ್ಮಿಕ ಗುರುಗಳು, ಮಠಾಧಿಪತಿಗಳು ತಪ್ಪು ಮಾಡತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ ಅವರು ಸತ್ಯವನ್ನು ಹೇಳಲು ಸಾಧ್ಯವಿಲ್ಲ ಅನ್ನುವಂಥ ಸತ್ಯವನ್ನು ಅವನು ತನ್ನ ಸಂಪೂರ್ಣವಾಗಿ ಅರಿತುಕೊಳ್ತಕ್ಕಂಥನಾಗಿದ್ದಾನೆ. ಆ ನಿಟ್ಟಿನಲ್ಲಿ ತನ್ನ ಸುಧಾರಣೆಯನ್ನು ಇನ್ನು ಮುಂದುವರಿಸತಕ್ಕಂಥನಾಗಿದ್ದಾನೆ. ಯಾವ ರೀತಿಯಲ್ಲಿ ಇನ್ನೂ ಸಹ ಆತನು ತನ್ನ ಧಾರ್ಮಿಕ ಸುಧಾರಣೆಯನ್ನು ಮುಂದುವರಿಸತಕ್ಕಂಥನಾಗಿದ್ದಾನೆ, ಅವನ ಜೀವಿತದಲ್ಲಿ ಇನ್ನೂ ಸಹ ಏನೆಲ್ಲ ಘಟನೆಗಳು ನಡೀತಕ್ಕಂಥದ್ದಾಗಿದೆ ಅನ್ನುವಂಥ ಸತ್ಯವನ್ನು ನಾವು ಮುಂದುವರೆದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಅಪ್ಪ, ನೀನು ಶುದ್ಧನು, ಮಹಾಪರಿಶುದ್ಧನು, ಸಮಾಧಾನ ಉಳ್ಳಂಥ ದೇವರು ಸ್ವಾಮಿ. ನಿನ್ನ ಮಕ್ಕಳು ಸತ್ಯವನ್ನು ಹುಡುಕುವಾಗ ಖಂಡಿತವಾಗಿಯೂ ಆ ಸತ್ಯವನ್ನು ನೀ ತೋರಿಸಿಕೊಡ್ತಕ್ಕಂಥ ದೇವರಾಗಿದ್ದೀಯಾ. ಸತ್ಯದಲ್ಲಿ ನಿಲ್ಲುವಾಗ ಅನೇಕ ಸಮಸ್ಯೆಗಳು, ಶೋಧನೆಗಳು ಬರತಕ್ಕಂಥದ್ದಾಗಿದೆ. ಅದನ್ನು ನಾವು ಜಾನಸ್, ಆತನ ಜೀವನ ಚರಿತ್ರೆಯಲ್ಲಿ ನೋಡ್ತಕ್ಕಂಥರಾಗಿದ್ದೇವೆ. ಯಾವ ರೀತಿಯಲ್ಲಿ ಸಮಸ್ಯೆಗಳು ಬಂತು, ಯಾವ ರೀತಿಯಲ್ಲಿ ಅವನನ್ನು ಹಿಂಸೆ ಪಡಿಸಲು ಕರೆಯಲಾಯಿತು, ನೀನು ಹೇಗೆ ಆತನನ್ನು ತಪ್ಪಿಸಿ ನಡೆಸತಕ್ಕಂಥ ದೇವರಾಗಿದ್ದೀಯ ಎನ್ನುವುದನ್ನು ನಾವು ಕಲಿತಕ್ಕಂಥರಾಗಿದ್ದೇವೆ ಸ್ವಾಮಿ. ಅಪ್ಪ, ಸತ್ಯದಲ್ಲಿ ನಿಲ್ತಕ್ಕಂಥ ಮಕ್ಕಳಿಗೆ ಅನೇಕ ಉಪದ್ರವ ಇದೆ, ಆದರೆ ಅವರಿಗೆ ಜೀವ ಕಿರೀಟ ಇದೆ ಎನ್ನುವುದನ್ನು ಮರೆಯದ ರೀತಿಯಲ್ಲಿ ಈ ಜಾನಸ್ನ ಒಂದು ಸಂದೇಶದ ಮೂಲಕವಾಗಿ ಅರಿತುಕೊಳ್ಳುವಾಗೆ ಸಹಾಯ ಮಾಡು. ಕೇಳುವಂತಹ ನಿನ್ನ ಪ್ರತಿಯೊಬ್ಬ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಆ ನಿಮಿತ್ತವಾಗಿ ಸಾಯುವಾಗಲೂ ನಂಬಿಗಸ್ತನಾಗಿರು. ನಾನು ನಿನಗೆ ಬಾಡದ ಜಯಮಾಲೆಯನ್ನು ಕೊಡ್ತಕ್ಕಂಥನಾಗಿದ್ದೇನೆ. ನೀನು ವಾಗ್ದಾನ ಮಾಡಿರ್ತಕ್ಕಂಥ ಸತ್ಯಕ್ಕೆ ತಕ್ಕಂತೆ ನಿಲ್ಲುವಾಗಿಯೂ ನಿನ್ನ ಆರಾಧಿಸಿ ನಿನ್ನ ಬರುವಣಕ್ಕೆ ಆ ಮಕ್ಕಳು ಸಿದ್ಧರಾಗುವಾಗೆ ಸಹಾಯ ಮಾಡು. ಈ ಜಾನಸ್, ಆತನ ಒಂದು ಧಾರ್ಮಿಕ ಸುಧಾರಣೆಯ ವಿಚಾರ ಪ್ರತಿಯೊಬ್ಬ ನಿನ್ನ ಮಕ್ಕಳ ಹೃದಯದಲ್ಲಿ ಉತ್ತಮ ಪರಿಣಾಮವನ್ನು ಬೀರುವಾಗೆ ನೀನೇ ಸಹಾಯ ಮಾಡು, ಆಶೀರ್ವದಿಸು, ಬಲಪಡಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮೇಶ್ವರನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-33-2231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.